ನನ್ನ ಪ್ರಿಯ ದೇಶವಾಸಿಗಳೇ, ಇಂದು ನನಗೆ ಮತ್ತೆ ನಿಮ್ಮೊಂದಿಗೆ ನನ್ನ ಮನದ ಮಾತುಗಳನ್ನು ಹಂಚಿಕೊಳ್ಳುವ ಸೌಭಾಗ್ಯ ಪ್ರಾಪ್ತವಾಗಿದೆ. ಪ್ರಧಾನಮಂತ್ರಿ ಹೀಗೇಕೆ ಮಾತನಾಡುತ್ತಾರೆ ಎಂದು ನಿಮಗೆ ಅನ್ನಿಸಬಹುದು. ನಾನು ಪ್ರಧಾನಮಂತ್ರಿ ಎಂಬುದಕ್ಕಿಂತ ಪ್ರಧಾನ ಸೇವಕ ಎಂದುಕೊಳ್ಳುತ್ತೇನೆ. ಚಿಕ್ಕಂದಿನಿಂದಲೂ ನಾನು ಒಂದು ಮಾತನ್ನು ಕೇಳುತ್ತಾ ಬಂದಿದ್ದೇನೆ. ಬಹುಶಃ ಅದೇ ನನ್ನ ಮನದ ಮಾತುಗಳಿಗೆ ಪ್ರೇರಣೆ ಇರಬಹುದು. ಬಾಲ್ಯದಿಂದಲೂ ನಾನು ಕೇಳುತ್ತಾ ಬಂದಿರುವ ಆ ಮಾತೆಂದರೆ, ದುಃಖ ಹಂಚಿಕೊಳ್ಳುವುದರಿಂದ ಕಡಿಮೆ ಆಗುತ್ತದೆ ಮತ್ತು ಸುಖವು ಹಂಚಿಕೊಳ್ಳುವುದರಿಂದ ಹೆಚ್ಚುತ್ತದೆ ಎಂಬುದು. ಈ ಮನದಾಳದ ಮಾತಿನಲ್ಲಿ ನಾನು ಕೆಲವೊಮ್ಮೆ ನನ್ನ ದುಃಖವನ್ನು ಹಂಚಿಕೊಳ್ಳುತ್ತೇನೆ, ಹಾಗೆಯೇ ಸುಖವನ್ನು ಹಂಚಿಕೊಳ್ಳುತ್ತೇನೆ. ನನ್ನ ಮನಸ್ಸಿನಲ್ಲಿ ಕೆಲವು ಸಂಕಟಗಳಿವೆ, ಅವನ್ನು ನಿಮ್ಮ ಮುಂದಿಟ್ಟು ಆ ಮೂಲಕ ನನ್ನ ಮನದ ಭಾರವನ್ನು ಇಳಿಸಿಕೊಳ್ಳುತ್ತೇನೆ. ಕೆಲವೊಮ್ಮೆ ಸುಖದ ಮಾತುಗಳು ಇರುತ್ತವೆ, ಅವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡು ಆ ಖುಷಿಯನ್ನು ನಾನು 4 ಪಟ್ಟು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಬಹಳ ವರ್ಷಗಳಿಂದ ನಾನು ಯುವ ಜನಾಂಗದ ಬಗ್ಗೆ ಆಲೋಚಿಸುತ್ತಿದ್ದೇನೆ ಮತ್ತು ನನಗೆ ಅವರದೇ ಚಿಂತೆ ಎಂದು ಕಳೆದ ಬಾರಿ ಹೇಳಿದೆ ಕೂಡ. ಆ ಚಿಂತೆಗೆ ಕಾರಣ ನೀವು ನನ್ನನ್ನು ಪ್ರಧಾನಿಯನ್ನಾಗಿ ಮಾಡಿದ್ದೀರಿ ಎಂದಲ್ಲ, ಬದಲಾಗಿ ಯಾವುದೋ ಮಾತೆಯ ಕಂದ, ಯಾವುದೋ ಕುಟುಂಬದ ಮಗ ಅಥವಾ ಮಗಳು ದುಶ್ಚಟಗಳ ದಾಸರಾಗಿ ಸ್ವತಃ ಹಾಳಾಗುವುದಲ್ಲದೆ ಇಡೀ ಕುಟುಂಬವೇ ನಾಶವಾಗಿ ಬಿಡುವಂತಹ ಸುಳಿಯಲ್ಲಿ ಸಿಲುಕಿದ್ದಾರೆ ಎಂಬುದೇ ನನಗೆ ಚಿಂತೆ. ಅದರಿಂದ ಸಮಾಜ, ದೇಶ ಎಲ್ಲವೂ ನಾಶವಾಗಿ ಬಿಡುತ್ತವೆ. ಮಾದಕ ವಸ್ತು ಅಂಥ ಒಂದು ಭಯಂಕರ ರೋಗ ಮತ್ತು ಕೆಡುಕು, ಅದು ಎಂಥ ಒಳ್ಳೆಯವರನ್ನು ಅಲುಗಾಡಿಸಿಬಿಡುತ್ತದೆ. ನಾನು ಗುಜರಾತಿನಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ನನ್ನನ್ನು ಭೇಟಿಯಾಗಲು ಕೆಲವು ದಕ್ಷ ಅಧಿಕಾರಿಗಳು ಬರುತ್ತಿದ್ದರು. ಅವರು ರಜೆ ಕೇಳುತ್ತಿದ್ದರು. ನಾನು ಯಾಕೆ ಎಂದು ಕೇಳುತ್ತಿದ್ದೆ. ಅವರು ಮೊದಲು ಹೇಳುತ್ತಿರಲಿಲ್ಲ. ಒಂದಿಷ್ಟು ಪ್ರೀತಿಯಿಂದ ಕೇಳಿದಾಗ, ಮಗ ಕೆಟ್ಟ ಚಟಗಳ ದಾಸನಾಗಿದ್ದಾನೆ, ಅದರಿಂದ ಅವನನ್ನು ಬಿಡಿಸಲು ಈ ಎಲ್ಲವನ್ನು ಬಿಟ್ಟು ಅವನೊಂದಿಗೆ ಇರಬೇಕಾಗಿದೆ ಎಂದು ಹೇಳುತ್ತಿದ್ದರು. ಯಾರನ್ನು ನಾನು ಅತ್ಯಂತ ಧೈರ್ಯಶಾಲಿ ಅಧಿಕಾರಿಗಳೆಂದು ತಿಳಿದಿದ್ದೆನೋ ಅವರು ಕಣ್ಣೀರು ಹಾಕುವ ಸ್ಥಿತಿಯಲ್ಲಿ ಇರುತ್ತಿದ್ದರು. ಇಂಥದೇ ಸಂಕಟದಲ್ಲಿರುವ ಅನೇಕ ತಾಯಿಯರನ್ನು ನಾನು ನೋಡಿದ್ದೇನೆ. ನಾನು ಒಮ್ಮೆ ಪಂಜಾಬಿಗೆ ಹೋಗಿದ್ದೆ. ಅಲ್ಲಿ ಒಬ್ಬ ತಾಯಿ ಸಿಕ್ಕಿದ್ದರು. ಅವರು ಬಹಳ ಕೋಪದಲ್ಲಿದ್ದರು, ಸಂಕಟವನ್ನು ವ್ಯಕ್ತಪಡಿಸುತ್ತಿದ್ದರು. ಇವರ ಸಮಸ್ಯೆಯನ್ನು ನಾವು ಸಮಾಜದ ಪರಿಪ್ರೇಕ್ಷ್ಯದಲ್ಲಿ ಆಲೋಚಿಸಬೇಕಾಯಿತು. ಇಂಥ ದುಶ್ಚಟಕ್ಕೆ ಸಿಲುಕುವ ಬಾಲಕನನ್ನೇ ನಾವು ದೋಷಿ ಎಂದು ಭಾವಿಸುತ್ತೇವೆ, ಅವನದೇ ತಪ್ಪು ಎನ್ನುತ್ತೇವೆ. ಆದರೆ ವಾಸ್ತವವೆಂದರೆ ಅಮಲು ಅಥವಾ ನಶೆ ಕೆಟ್ಟದ್ದು, ಬಾಲಕನಲ್ಲ. ಮಾದಕ ವಸ್ತುಗಳ ವ್ಯಸನ ಕೆಟ್ಟದ್ದು. ನಾವು ನಮ್ಮ ಯುವಕನನ್ನು ಕೆಟ್ಟವನೆಂದು ತಿಳಿಯಬಾರದು, ಚಟವನ್ನು ಹಾಗೂ ಮಾದಕ ವ್ಯಸನವನ್ನು ಕೆಟ್ಟದ್ದೆಂದು ತಿಳಿಯಬೇಕು. ಬಾಲಕ ಅವುಗಳಿಂದ ದೂರವಿರುವುದಕ್ಕೆ ಮಾರ್ಗಗಳನ್ನು ಹುಡುಕಬೇಕು. ಬಾಲಕನನ್ನು ದೂಷಿಸಿದರೆ ಅವನು ಆ ಚಟಕ್ಕೆ ಇನ್ನಷ್ಟು ಅಂಟಿಕೊಳ್ಳಬಹುದು. ಇದು ಒಂದು ಸೈಕೋಸೋಷಿಯೋಮೆಡಿಕಲ್ ಸಮಸ್ಯೆ, ಅಂದರೆ ಸಮಾಜೋ ಮನೋವೈದ್ಯಕೀಯ ಸಮಸ್ಯೆ. ಇದಕ್ಕೆ ನಾವು ಅದರದೇ ಆದ ರೀತಿಯಲ್ಲಿ ಚಿಕಿತ್ಸೆ ನೀಡಬೇಕು, ಅದನ್ನು ಅದೇ ಮಾರ್ಗದಲ್ಲಿ ನಿರ್ವಹಿಸಬೇಕು. ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ವೈದ್ಯಕೀಯ ವಿಧಾನಗಳಿಗೆ ಮೀರಿದ್ದು ಎಂಬುದು ನನ್ನ ನಂಬಿಕೆ. ವ್ಯಕ್ತಿ, ಕುಟುಂಬ, ಸ್ನೇಹಿತರು, ಸಮಾಜ, ಸರ್ಕಾರ, ಕಾನೂನು ಎಲ್ಲರೂ ಸೇರಿ ಒಂದೇ ನಿಟ್ಟಿನಲ್ಲಿ ಇದಕ್ಕಾಗಿ ಕೆಲಸ ಮಾಡಬೇಕು. ಸಣ್ಣ ಸಣ್ಣ ಪ್ರತ್ಯೇಕ ಪ್ರಯತ್ನಗಳಿಂದ ಈ ಸಮಸ್ಯೆಗೆ ಪರಿಹಾರ ಸಿಕ್ಕುವುದಿಲ್ಲ. ನಾನು ಆಸಾಂನಲ್ಲಿ ಪೊಲೀಸ್ ಮಹಾನಿರ್ದೇಶಕರ ಸಭೆ ನಡೆಸಿದೆ. ಅವರ ಮುಂದೆ ನಾನು ಈ ಸಮಸ್ಯೆ ಕುರಿತು ಆಕ್ರೋಶದಿಂದ ಮಾತನಾಡಿದ್ದೆ. ಪೊಲೀಸ್ ಇಲಾಖೆ ಈ ವಿಷಯವಾಗಿ ಗಂಭೀರ ಚರ್ಚೆ ನಡೆಸಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕೆಂದು ಹೇಳಿದ್ದೇನೆ. ಸುಂಕರಹಿತವಾದ ಒಂದು ಸಹಾಯವಾಣಿಯನ್ನು ಏಕೆ ಆರಂಭಿಸಬಾರದು ಎಂದು ಇಲಾಖೆಗೆ ಕೇಳಿದ್ದೇನೆ. ದೇಶದ ಹಲವು ಭಾಗಗಳಲ್ಲಿ ಮಾದಕ ವ್ಯಸನಕ್ಕೆ ಸಿಲುಕಿದ ಮಕ್ಕಳಿದ್ದಾರೆ. ಅವರು ಮಾದಕ ವ್ಯಸನಕ್ಕೆ ಸಿಲುಕಿದ ರೀತಿ, ಇದರಿಂದಾಗಿ ಎದುರಾಗಿರುವ ಸಮಸ್ಯೆ, ಇವುಗಳ ಬಗ್ಗೆ ಹೇಳಿಕೊಳ್ಳಲು ಯಾವುದೇ ತಂದೆ ತಾಯಿಯರಿಗೆ ಸಂಕೋಚವಾಗುತ್ತದೆ. ಹಾಗಾದರೆ ಇಂಥ ಸಂಕೋಚ ಸಂಕಟವನ್ನು ಎಲ್ಲಿ ಹೇಳಿಕೊಳ್ಳಬೇಕು? ಅದಕ್ಕಾಗಿಯೇ ಈ ಸಹಾಯವಾಣಿಯನ್ನು ಆರಂಭಿಸಲು ಸೂಚಿಸಿದ್ದೇನೆ. ಈ ನಿಟ್ಟಿನಲ್ಲಿ ಶೀಘ್ರವಾಗಿ ಕ್ರಮ ಜರುಗಲಿದೆ. ಅದೇ ರೀತಿ ಡ್ರಗ್ಸ್ ಅಥವಾ ಮಾದಕ ವಸ್ತುಗಳು 3 ರೀತಿಯ ಅಪಾಯಗಳನ್ನು ತರುತ್ತವೆ. ಇದು ಕೆಟ್ಟತನಗಳ 3D. ಇದು ಮನರಂಜನೆಯ 3D ಅಲ್ಲ. 1D ಡಾರ್ಕ್ನೆಸ್, ಅಂದರೆ ಅಂಧಕಾರ. 2D ಡಿಸ್ಟ್ರಕ್ಷನ್, ಅಂದರೆ ವಿನಾಶ. 3ನೆಯದು ಡಿವಾಸ್ಟೇಷನ್, ಅಂದರೆ ಅಲ್ಲೋಲ ಕಲ್ಲೋಲ. ಮಾದಕ ವ್ಯಸನ ಅಂಧಕಾರದತ್ತ ಒಯ್ಯುತ್ತದೆ ವಿನಾಶದಂಚಿಗೆ ತಂದು ನಿಲ್ಲಿಸುತ್ತದೆ. ಇದರಿಂದ ಸರ್ವನಾಶವಲ್ಲದೆ ಬೇರಿಲ್ಲ. ಈ ಕಾರಣಕ್ಕಾಗಿಯೇ ಇಂಥ ಗಂಭೀರ ಸಮಸ್ಯೆ ಕುರಿತು ನಾನು ಬಹಳ ಚರ್ಚೆ ನಡೆಸಿದ್ದೇನೆ. ನನ್ನ ಈ ಹಿಂದಿನ ಮನದಾಳದ ಮಾತಿನಲ್ಲಿ ನಾನು ಈ ವಿಷಯವಾಗಿಯೇ ಪ್ರಸ್ತಾಪಿಸಿದ್ದೆ. ದೇಶದೆಲ್ಲೆಡೆಯಿಂದ ನನಗೆ ಸುಮಾರು 7,000 ಪತ್ರಗಳು ಆಕಾಶವಾಣಿಯ ವಿಳಾಸಕ್ಕೆ ಬಂದಿವೆ. ಸರ್ಕಾರಕ್ಕೆ ಬಂದಿರುವ ಪತ್ರಗಳ ಸಂಖ್ಯೆಯೇ ಬೇರೆ. ಸರ್ಕಾರದ ವೆಬ್ ಪೋರ್ಟಲ್ಗಳು ಹಾಗೂ ಮೈ ಗೌರ್ಮೆಂಟ್ ಪೋರ್ಟಲ್ಗಳಿಗೆ 1,000+ ಮೇಲ್ಗಳು ಬಂದಿವೆ, ಅವು ಬೇರೆ. ಟ್ವಿಟರ್ ಮತ್ತು ಫೇಸ್ಬುಕ್ನಲ್ಲಿ 100,000+ ಕಮೆಂಟ್ಗಳು ಬಂದಿವೆ. ಸಮಾಜದ ಮನದಲ್ಲಿ ಬಹಳ ಕಾಲದಿಂದ ಇರುವ ಮಾತುಗಳು ಒಮ್ಮೆಗೆ ಹೊರಬರಲು ಶುರುವಾಗಿವೆ. ಈ ವಿಷಯದಲ್ಲಿ ದೇಶದ ಮಾಧ್ಯಮಕ್ಕೆ ನಾನು ವಿಶೇಷವಾಗಿ ಆಭಾರಿಯಾಗಿದ್ದೇನೆ. ಈ ವಿಷಯವಾದ ಚರ್ಚೆಯನ್ನು ಮಾಧ್ಯಮಗಳು ಮುಂದುವರಿಸಿವೆ. ಕೆಲವು ವಾಹಿನಿಗಳು 1 ಗಂಟೆಯ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಿವೆ. ಈ ಕಾರ್ಯಕ್ರಮಗಳಲ್ಲಿ ಸರ್ಕಾರವನ್ನು ಟೀಕಿಸುವುದಷ್ಟೇ ಅಲ್ಲ, ಗಂಭೀರ ಚಿಂತನೆ ಕೂಡ ನಡೆದಿದೆ. ಅಲ್ಲದೆ ಸಮಸ್ಯೆಯಿಂದ ಹೊರಬರುವುದಕ್ಕೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶವೂ ಇದೆ. ಈ ರೀತಿಯಾಗಿ ಹೊಸ ವಿಚಾರ ವಿಮರ್ಶೆಯ ವಾತಾವರಣ ಸೃಷ್ಟಿಯಾಗಿದೆ. ಸರ್ಕಾರದ ಹೊಣೆಗಾರಿಕೆಯೂ ಸೂಕ್ಷ್ಮವಾಗುತ್ತಿದೆ. ಯಾವುದನ್ನೂ ಉದಾಸೀನ ಮಾಡುವ ಹಾಗಿಲ್ಲ ಎಂಬುದು ಅದಕ್ಕೆ ಮನವರಿಕೆಯಾಗುತ್ತಿದೆ. ನಾನು ವ್ಯಸನದಲ್ಲಿ ಮುಳುಗಿರುವ ಯುವಕರನ್ನು, ನಶೆಯಲ್ಲಿ 2 ಅಥವಾ 4 ಗಂಟೆ ಮುಳುಗುವ ಯುವಕರೇ, ನೀವು ಬೇರೆಯದೇ ಲೋಕದಲ್ಲಿರಬಹುದು. ನಿಮಗೆ ಸಮಸ್ಯೆಗಳಿಂದ ಮುಕ್ತವಾಗುವ ತಾತ್ಕಾಲಿಕ ಅನುಭವವೂ ಆಗುತ್ತಿರಬಹುದು. ಆದರೆ ಯಾವ ಹಣದಿಂದ ನೀವು ಮಾದಕ ವಸ್ತು ಖರೀದಿಸುತ್ತೀರೋ ಅದು ಎಲ್ಲಿ ಹೋಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದೇ ಹಣ ಭಯೋತ್ಪಾದಕರಿಗೆ ಹೋಗುತ್ತಿದ್ದರೆ, ಆ ಹಣದಿಂದ ಅವರು ಶಸ್ತ್ರಗಳನ್ನು ಖರೀದಿ ಮಾಡುತ್ತಿದ್ದರೆ, ಅವುಗಳನ್ನೇ ಬಳಸಿ ಭಯೋತ್ಪಾದಕರು ದೇಶದ ಸೈನಿಕನ ಎದೆಯಲ್ಲಿ ಗುಂಡು ಹೊಡೆಯುತ್ತಿದ್ದರೆ, ಈ ದೇಶದ ಯಾವುದೋ ತಾಯಿಯ ಕಂದನಾದ ಆತನ ಶರೀರದಲ್ಲಿ ಆ ಗುಂಡು ನಾಟುತ್ತಿದ್ದರೆ, ಹಾಗೆ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡುವ ಸೈನಿಕನ ಎದೆಗೆ ಬೀಳುವ ಗುಂಡಿನ ಹಿಂದೆ ನಿಮ್ಮ ನಶೆಯ ದುಶ್ಚಟಕ್ಕೆ ಬಳಕೆಯಾದ ಹಣವಿರಬಹುದಲ್ಲ? ಒಂದು ಸಲ ಯೋಚಿಸಿ ಎಂದು ನಾನು ಕೇಳುತ್ತೇನೆ. ಯಾವಾಗ ನೀವು ಈ ವಿಷಯ ಕುರಿತು ಗಂಭೀರವಾಗಿ ಯೋಚಿಸುತ್ತೀರೋ, ಆಗ ನೀವು ಖಂಡಿತವಾಗಿಯೂ ಭಾರತ ಮಾತೆಯನ್ನು ಹಾಗೂ ದೇಶದ ಸೈನಿಕರನ್ನು ಗೌರವಿಸುತ್ತೀರಿ ಎಂದು ನಾನು ವಿಶ್ವಾಸದಿಂದ ಹೇಳಬಲ್ಲೆ. ಹೀಗಿರುವಾಗ ನೀವು ಭಯೋತ್ಪಾದಕರಿಗೆ ಮತ್ತು ಡ್ರಗ್ ಮಾಫಿಯಾಕ್ಕೆ ನೆರವಾಗುವ ಕೆಟ್ಟ ಕೆಲಸವನ್ನು ಹೇಗೆ ಮಾಡಲು ಸಾಧ್ಯ? ಜೀವನದಲ್ಲಿ ವಿಫಲತೆ ಬಂದಾಗ, ನಿರಾಶೆ ಉಂಟಾದಾಗ ಹೊಸ ದಾರಿಗಳು ಕಾಣದೆ ಮಾದಕ ವ್ಯಸನಕ್ಕೆ ಬೀಳುತ್ತಾರೆ ಎಂದು ಕೆಲವರು ಹೇಳುತ್ತಾರೆ. ಆದರೆ ಯಾರ ಜೀವನದಲ್ಲಿ ಧ್ಯೇಯವಿರುವುದಿಲ್ಲವೋ, ಲಕ್ಷ್ಯವಿರುವುದಿಲ್ಲವೋ, ಉನ್ನತ ಗುರಿ ಇರುವುದಿಲ್ಲವೋ, ಯಾರಲ್ಲಿ ಶೂನ್ಯ ತುಂಬಿಕೊಂಡಿದೆಯೋ, ಅಂಥವರಲ್ಲಿ ಮಾದಕ ವ್ಯಸನಗಳ ಚಟ ಪ್ರವೇಶ ಪಡೆಯುವುದು ಸರಳವಾಗಿ ಬಿಡುತ್ತದೆ. ಮಕ್ಕಳನ್ನು ಮಾದಕ ವಸ್ತುಗಳಿಂದ ದೂರವಿಡಬೇಕು ಮತ್ತು ಅವರನ್ನು ಅವುಗಳಿಂದ ರಕ್ಷಿಸಬೇಕು ಎಂದರೆ ಅವರು ಧ್ಯೇಯವಾದಿಗಳಾಗುವಂತೆ ನೋಡಿಕೊಳ್ಳಬೇಕು. ಅವರಲ್ಲಿ ಏನನ್ನಾದರೂ ಮಾಡುವ ಉತ್ಸಾಹ ತುಂಬಬೇಕು. ಕನಸು ಕಾಣುವವರನ್ನಾಗಿ ಮಾಡಬೇಕು. ಹೀಗಾದರೆ ಅವರ ಮನಸ್ಸು ಬೇರೆ ವಿಚಾರಗಳ ಕಡೆಗೆ ಹರಿಯುವುದಿಲ್ಲ. ನನಗೆ ಇಂಥದನ್ನೇ ಮಾಡಬೇಕೆಂಬ ಛಲ ಅವರಲ್ಲಿ ಹುಟ್ಟುತ್ತದೆ. ಚಳಿಯಲ್ಲಿ ಕಂಬಳಿ ಹೊದ್ದು ಮಲಗಬೇಕೆಂದು ಎಲ್ಲರಿಗೂ ಅನಿಸುತ್ತದೆ. ಆದರೆ ನೀವು ನೋಡಿರಬಹುದು, ಒಬ್ಬ ಆಟಗಾರ ಬೆಳಗಿನ ಜಾವ 4 ಗಂಟೆಗೆ ಹೊರಡುತ್ತಾನೆ. ಯಾಕೆಂದರೆ ಆತನ ಗುರಿ ನಿರ್ಧಾರವಾಗಿರುತ್ತದೆ. ಹಾಗೆಯೇ ನಿಮ್ಮ ಮಗುವಿನಲ್ಲಿ ಗುರಿ ಇರಬೇಕು. ಇಲ್ಲವಾದರೆ ಅವರು ದುಶ್ಚಟಗಳ ದಾಸರಾಗಿ ಬಿಡುವುದು ಸುಲಭವಾಗುತ್ತದೆ. ನನಗೆ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತುಗಳು ನೆನಪಾಗುತ್ತಿವೆ. ಯುವಕರನ್ನು ಬಡಿದೆಬ್ಬಿಸುವ ಬಹಳಷ್ಟು ಚಿಂತನೆಗಳು ಅವರ ಮಾತುಗಳಲ್ಲಿವೆ. ಅವರು ಹೇಳುತ್ತಾರೆ, ಒಂದು ವಿಚಾರವನ್ನು ಆಯ್ಕೆ ಮಾಡಿಕೊಳ್ಳಿ, ಅದನ್ನೇ ಜೀವನವನ್ನಾಗಿಸಿಕೊಳ್ಳಿ, ಅದರ ಬಗ್ಗೆ ಯೋಚಿಸಿ, ಅದರ ಕನಸು ಕಾಣಿರಿ, ಆ ವಿಚಾರವನ್ನು ಬದುಕಿನೊಳಗೆ ಇಳಿಸಿಕೊಳ್ಳಿರಿ, ಮನಸ್ಸು, ನರ, ನಾಡಿ ಹಾಗೂ ದೇಹದ ಪ್ರತಿ ಭಾಗದಲ್ಲೂ ಆ ವಿಚಾರವನ್ನು ತುಂಬಿಬಿಡಿ, ಬೇರೆಲ್ಲ ವಿಚಾರಗಳನ್ನು ಬಿಟ್ಟು ಬಿಡಿ. ಅವರ ಈ ಮಾತು ಪ್ರತಿಯೊಂದು ಯುವ ಮನಸ್ಸಿಗೆ ಬಹಳಷ್ಟು ಚೇತನ ತುಂಬಬಲ್ಲದು. ಈ ಕಾರಣಕ್ಕಾಗಿಯೇ ಧ್ಯೇಯವಾದಿಯಾಗುವುದರಿಂದ ಬಹಳಷ್ಟು ದುಷ್ಟ ಸಂಗತಿಗಳಿಂದ ದೂರವಾಗಬಹುದು ಎಂದು ನಾನು ಯುವಕರಿಗೆ ಹೇಳಬಯಸುತ್ತೇನೆ. ಸ್ನೇಹಿತರೊಂದಿಗೆ ಇದ್ದಾಗ ಒಮ್ಮೊಮ್ಮೆ ಮಾದಕ ವ್ಯಸನ ಕೂಲ್ ಅನ್ನಿಸುತ್ತದೆ. ಕೆಲವರಿಗೆ ಇದು ಸ್ಟೈಲ್ ಸ್ಟೇಟ್ಮೆಂಟ್ ಅನ್ನಿಸುತ್ತದೆ. ಇಂಥದೇ ಮನಸ್ಥಿತಿಯಲ್ಲಿ ಅವರು ಗಂಭೀರ ಸಮಸ್ಯೆಯಲ್ಲಿ ಸಿಲುಕಿಬಿಡುತ್ತಾರೆ. ಇದು ಸ್ಟೈಲ್ ಸ್ಟೇಟ್ಮೆಂಟ್ ಅಲ್ಲ, ಕೂಲ್ ವಿಷಯವೂ ಅಲ್ಲ. ವಾಸ್ತವದಲ್ಲಿ ಇದು ವಿನಾಶದ ಸಂಗತಿ. ಹಾಗಾಗಿ ನಿಮ್ಮ ಗೆಳೆಯರ ಗುಂಪಿನಲ್ಲಿ ನಶೆಯ ಗುಣಗಾನ ಮಾಡುತ್ತಾ ಚಪ್ಪಾಳೆ ಗಿಟ್ಟಿಸಿಕೊಳ್ಳುತ್ತಿರುವಾಗ ನೋ ಎಂದು ಹೇಳುವ ಧೈರ್ಯ ಮಾಡಿ. ತಿರಸ್ಕಾರ ಮಾಡುವ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿ. ಅಷ್ಟೇ ಅಲ್ಲ, ಅವರಿಗೆ ನೀವು ತಪ್ಪು ಮಾಡುತ್ತಿದ್ದೀರಿ ಎಂದು ಹೇಳುವ ಧೈರ್ಯ ಪ್ರದರ್ಶಿಸಿ. ನಾನು ತಂದೆ ತಾಯಿಯರಿಗೂ ಒಂದು ಮಾತು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ನಮ್ಮ ಬಳಿ ಸಮಯವಿಲ್ಲ, ನಾವು ಓಡುತ್ತಿದ್ದೇವೆ. ಜೀವನ ನಿರ್ವಹಣೆಗಾಗಿ ನಾವು ಓಡುವುದು ಅನಿವಾರ್ಯವಾಗಿದೆ. ನಮ್ಮ ಜೀವನವನ್ನು ಇನ್ನೂ ಉತ್ತಮವಾಗಿಸಿಕೊಳ್ಳುವುದಕ್ಕಾಗಿ ನಾವು ಓಡುತ್ತಿದ್ದೇವೆ. ಆದರೆ ಈ ಓಟದ ನಡುವೆ ನಮ್ಮ ಮಕ್ಕಳಿಗಾಗಿ ವಿನಿಯೋಗಿಸಲು ನಮ್ಮ ಬಳಿ ಸಮಯ ಇದೆಯೇ? ಮಕ್ಕಳ ಲೌಕಿಕ ಪ್ರಗತಿಯ ಬಗ್ಗೆ ಮಾತ್ರ ನಾವು ಹೆಚ್ಚು ಚರ್ಚೆ ಮಾಡುತ್ತೇವೆ. ಎಷ್ಟು ಅಂಕಗಳನ್ನು ಪಡೆದೆ, ಪರೀಕ್ಷೆ ಹೇಗಾಯಿತು, ಏನು ತಿನ್ನಬೇಕು, ಏನು ತಿನ್ನಬಾರದು, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರದು, ಇಂಥವೇ ಮಾತುಗಳು. ನಮ್ಮ ಮಾತುಗಳೆಲ್ಲ ಇಷ್ಟಕ್ಕೆ ಸೀಮಿತವಾಗಿರುತ್ತವೆ. ನಾವೆಂದಾದರೂ ಅವರ ಹೃದಯದಾಳಕ್ಕೆ ಇಳಿದು ಅವರು ನಮ್ಮೆದುರು ಮುಕ್ತವಾಗಿ ಮಾತನಾಡುವುದಕ್ಕೆ ಅವಕಾಶ ಕೊಟ್ಟಿದ್ದೇವಾ? ದಯವಿಟ್ಟು ಇದನ್ನು ಮೊದಲು ಮಾಡಿ. ಒಂದು ವೇಳೆ ಮಕ್ಕಳು ನಿಮ್ಮ ಮುಂದೆ ಮುಕ್ತವಾಗಿ ಮಾತನಾಡಲು ಸಾಧ್ಯವಾದರೆ ಅವರ ಮನದಲ್ಲಿ ಏನು ನಡೆಯುತ್ತಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಮಕ್ಕಳಲ್ಲಿ ದುಶ್ಚಟಗಳ ಆಲೋಚನೆ ಆಕಸ್ಮಿಕವಾಗಿ ಬರುವುದಿಲ್ಲ, ನಿಧಾನವಾಗಿ ಶುರುವಾಗುತ್ತದೆ. ಅವರಲ್ಲಿ ದುಶ್ಚಟಗಳು ನಿಧಾನವಾಗಿ ಆರಂಭವಾಗುತ್ತಿದ್ದಂತೆ ಮನೆಯಲ್ಲಿ ಅವರ ವರ್ತನೆಯಲ್ಲೂ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಅವುಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಬೇಕು. ಹಾಗೆ ಮಾಡಿದರೆ ಆರಂಭದಲ್ಲೇ ದುಶ್ಚಟದಿಂದ ಮಕ್ಕಳನ್ನು ದೂರವಿಡಬಹುದು ಎಂಬ ವಿಶ್ವಾಸ ನನ್ನದು. ನೀವು ಅವರ ಸ್ನೇಹಿತರ ಬಗ್ಗೆ ಮಾಹಿತಿ ಇಡಿ. ಓದಿನ ಪ್ರಗತಿಗಷ್ಟೇ ನಿಮ್ಮ ಮಾತುಗಳು ಸೀಮಿತವಾಗದಿರಲಿ. ಅವರ ಯೋಚನೆ, ತರ್ಕ, ಪುಸ್ತಕ, ಸ್ನೇಹಿತರು, ಅವನ ಮೊಬೈಲ್, ಎಲ್ಲದರ ಬಗ್ಗೆಯೂ ತಿಳಿದುಕೊಳ್ಳಬೇಕು. ಏನು ನಡೆಯುತ್ತಿದೆ, ಅವರು ಎಲ್ಲಿ ಕಾಲ ಕಳೆಯುತ್ತಿದ್ದಾರೆ ಎಂಬುದರ ಬಗ್ಗೆ ನಿಮಗೆ ನಿಗಾ ಇರಲಿ. ನಮ್ಮ ಮಕ್ಕಳನ್ನು ನಾವು ರಕ್ಷಿಸಿಕೊಳ್ಳಬೇಕು. ಅಪ್ಪ ಅಮ್ಮ ಮಾಡಬಹುದಾದ ಈ ಕೆಲಸವನ್ನು ಬೇರಾರೂ ಮಾಡಲು ಸಾಧ್ಯವಿಲ್ಲ. ನಮ್ಮ ಪೂರ್ವಜರು ಶತಮಾನಗಳಿಂದ ಕೆಲವು ವಿದ್ವತ್ಪೂರ್ಣ ಮಾತುಗಳನ್ನು ಹೇಳಿದ್ದಾರೆ. ಅದಕ್ಕಾಗಿಯೇ ಅವರು ಮುತ್ಸದ್ದಿಗಳಾಗಿದ್ದಾರೆ. ಅವರ ಪ್ರಕಾರ ಮಗುವಿಗೆ 5 ವರ್ಷ ತುಂಬುವವರೆಗೆ ತಂದೆ ತಾಯಿಯರು ಪ್ರೇಮದಿಂದ ನೋಡಬೇಕು. 10 ವರ್ಷದವನಾದಾಗ ಅವನನ್ನು ಶಿಸ್ತಿನಿಂದ ಬೆಳೆಸಬೇಕು ಮತ್ತು ಶಿಸ್ತಿನ ಆಗ್ರಹ ಕೂಡ ಇರಬೇಕು. ನಾವು ನೋಡಿದ್ದೇವೆ, ಒಮ್ಮೊಮ್ಮೆ ಜಾಣ ತಾಯಿ ಕೋಪಗೊಂಡು ಮಗುವಿನೊಂದಿಗೆ ಮಾತು ನಿಲ್ಲಿಸುತ್ತಾಳೆ. ಮಗುವಿಗೆ ಇದು ದಂಡ. ಹೀಗೆ ಮಾಡುವ ಮೂಲಕ ತಾಯಿಯೂ ತನ್ನನ್ನು ತಾನೇ ದಂಡಿಸಿಕೊಳ್ಳುತ್ತಾಳೆ. ಅದು ಮಗುವಿಗೂ ದಂಡನೆಯೇ. ತಾಯಿ ಹೇಳುತ್ತಾಳೆ, ನಾನಿವತ್ತು ನಿನ್ನೊಂದಿಗೆ ಮಾತನಾಡುವುದಿಲ್ಲ. ಆಗ 10 ವರ್ಷದ ಆ ಮಗು ಇಡೀ ದಿನ ಚಡಪಡಿಸಿಬಿಡುತ್ತದೆ, ತನ್ನ ವರ್ತನೆಯನ್ನು ಬದಲಿಸಿಕೊಳ್ಳುತ್ತದೆ. ಮಗು 16 ವರ್ಷಕ್ಕೆ ಕಾಲಿಟ್ಟಾಗ ಪೋಷಕರು ಆತನನ್ನು ಸ್ನೇಹಿತನಂತೆ ಕಾಣಬೇಕು, ಮುಕ್ತವಾಗಿ ಮಾತನಾಡಬೇಕು. ನಮ್ಮ ಪೂರ್ವಜರ ಈ ಮಾತುಗಳನ್ನು ನಮ್ಮ ಕೌಟುಂಬಿಕ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ನಾವು ಯೋಚಿಸಬೇಕು. ಕೆಲವೊಮ್ಮೆ ಔಷಧಿಗಳ ಜೊತೆಗೆ ಮಾದಕ ವಸ್ತುಗಳೂ ಮಾರಾಟವಾಗುತ್ತಿವೆ. ವೈದ್ಯರ ಸಲಹೆ ಇಲ್ಲದೆ ಇಂಥ ಔಷಧಿಗಳನ್ನು ಕೊಡಬಾರದು. ಕೆಲವೊಮ್ಮೆ ಕೆಮ್ಮಿನ ಔಷಧಿಯೂ ಮಾದಕ ವ್ಯಸನಕ್ಕೆ ದಾರಿಯಾಗಬಹುದು, ಅಮಲಿನ ಚಟಕ್ಕೂ ಕಾರಣವಾಗಬಹುದು. ಇಂಥ ವಿಷಯಗಳು ಬೇಕಾದಷ್ಟಿವೆ. ಅವುಗಳನ್ನು ಚರ್ಚಿಸಲು ನಾನಿಲ್ಲಿ ಬಯಸುವುದಿಲ್ಲ. ಆದರೆ ಒಂದು ಶಿಸ್ತನ್ನು ಮೈಗೂಡಿಸಿಕೊಳ್ಳಲೇಬೇಕು. ಇಂದಿನ ದಿನಗಳಲ್ಲಿ ಹಳ್ಳಿಯ ಮಕ್ಕಳು ಒಳ್ಳೆಯ ಶಿಕ್ಷಣಕ್ಕಾಗಿ ತಮ್ಮ ರಾಜ್ಯಗಳನ್ನು ತೊರೆದು ದೂರದ ನಗರಗಳಿಗೆ ಹೋಗಿ ವಸತಿ ಶಾಲೆಗಳಿಗೆ ದಾಖಲಾಗುತ್ತಾರೆ, ಹಾಸ್ಟೆಲ್ನಲ್ಲಿ ಬದುಕುತ್ತಾರೆ. ಇದು ಕೆಲವೊಮ್ಮೆ ದುಶ್ಚಟಗಳಿಗೆ ಪ್ರವೇಶ ದ್ವಾರವಾಗುತ್ತದೆ ಎಂದು ನಾನು ಕೇಳಿದ್ದೇನೆ. ಈ ವಿಷಯದಲ್ಲಿ ಶೈಕ್ಷಣಿಕ ಸಂಸ್ಥೆಗಳು, ಸಮಾಜ, ಸುರಕ್ಷತಾ ಸಂಸ್ಥೆಗಳು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಈ ವಿಷಯದಲ್ಲಿ ಸರ್ಕಾರವೂ ಹೊಣೆ ಹೊರಬೇಕು. ಈ ನಿಟ್ಟಿನಲ್ಲಿ ಪ್ರಯತ್ನ ನಡೆಯಬೇಕು. ನನಗೆ ಬಂದಿರುವ ಪತ್ರಗಳಲ್ಲಿ ಕೆಲವು ರೋಚಕವಾಗಿವೆ, ಇನ್ನು ಕೆಲವು ಸಂಕಟದಿಂದ ಕೂಡಿವೆ, ಮತ್ತೆ ಕೆಲವು ಸ್ಫೂರ್ತಿ ತುಂಬುವಂತಿವೆ. ಇಲ್ಲಿ ಎಲ್ಲವನ್ನೂ ಉಲ್ಲೇಖಿಸಲಾಗುತ್ತಿಲ್ಲ. ಆದರೆ ದತ್ ಎಂಬುವರು ಬರೆದ ಪತ್ರವನ್ನು ನಾನಿಲ್ಲಿ ಉಲ್ಲೇಖಿಸುತ್ತೇನೆ. ಅವರು ಮಾದಕ ವ್ಯಸನಕ್ಕೆ ಬಲಿಯಾಗಿದ್ದರು, ಯರವಾಡ ಜೈಲಿಗೆ ಹೋಗಿದ್ದರು. ಅಲ್ಲಿ ಅವರಿಗೆ ಕೆಲವು ನಿರ್ಬಂಧಗಳಿದ್ದವು. ಕಾಲಾನಂತರ ಅವರ ಬದುಕಿನಲ್ಲಿ ಬದಲಾವಣೆಯಾಯಿತು. ಜೈಲಿನಲ್ಲೇ ಓದಿದರು. ನಿಧಾನವಾಗಿ ಅವರ ಬದುಕು ಬದಲಾಯಿತು. ಈ ಕಥೆ ಪ್ರಚಲಿತವಾಗಿದೆ. ಇಂಥ ಕಥೆಗಳು ಅನೇಕ ಇರಬಹುದು. ಎಷ್ಟೋ ಜನ ದುಶ್ಚಟದಿಂದ ಮುಕ್ತರಾಗಿದ್ದಾರೆ. ಮುಕ್ತರಾಗಲೂಬಹುದು, ಮುಕ್ತರಾಗಲೂ ಬೇಕು. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವೂ ಇರಬೇಕು. ಮುಂದಿನ ದಿನಗಳಲ್ಲಿ ನಾನು ಸಿನಿಮಾ, ಕ್ರೀಡೆ, ಸಾರ್ವಜನಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕ್ಷೇತ್ರದ ಗಣ್ಯರನ್ನು ಈ ಸಂಬಂಧವಾದ ಜಾಗೃತಿ ಮೂಡಿಸುವ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂತೆ ವಿನಂತಿಸುತ್ತೇನೆ. ಅವರು ತಮ್ಮ ಸಂದೇಶವನ್ನು ಕೊಡಬೇಕು ಮತ್ತು ಸಮಾಜವನ್ನು ಜಾಗೃತಗೊಳಿಸಬೇಕು. ಇದರಿಂದ ಸಮಾಜಕ್ಕೆ ಖಂಡಿತವಾಗಿಯೂ ಲಾಭವಾಗಲಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಸಕ್ರಿಯರಾಗಿರುವ ನಾವೆಲ್ಲ ಡ್ರಗ್ ಫ್ರೀ ಇಂಡಿಯಾ ಎಂಬ ಹ್ಯಾಶ್ಟ್ಯಾಗ್ ಮೂಲಕ ಒಂದು ಅಭಿಯಾನವನ್ನು ನಿರಂತರವಾಗಿ ನಡೆಸಬಹುದಲ್ಲವೇ? ಯಾಕೆಂದರೆ ಮಾದಕ ವ್ಯಸನಕ್ಕೆ ಗುರಿಯಾಗಿರುವ ಬಹಳಷ್ಟು ಮಕ್ಕಳು ಸಾಮಾಜಿಕ ಜಾಲತಾಣದೊಂದಿಗೆ ಸಂಬಂಧ ಹೊಂದಿದವರೇ ಆಗಿದ್ದಾರೆ. ಒಂದು ವೇಳೆ ಡ್ರಗ್ ಫ್ರೀ ಇಂಡಿಯಾ ಹ್ಯಾಶ್ಟ್ಯಾಗ್ ಅಭಿಯಾನ ನಡೆಸಿದರೆ ಲೋಕಶಿಕ್ಷಣದ ಒಂದು ಉತ್ತಮ ವಾತಾವರಣ ನಿರ್ಮಾಣವಾಗಬಲ್ಲದು. ಈ ವಿಷಯದಲ್ಲಿ ಇನ್ನಷ್ಟು ಚರ್ಚೆ ನಡೆಯಬೇಕೆಂದು ನನ್ನ ಬಯಕೆ. ದುಶ್ಚಟದಿಂದ ಹೊರಬಂದವರು ತಮ್ಮ ಯಶಸ್ಸಿನ ಕಥೆಯನ್ನು ಹಂಚಿಕೊಳ್ಳಬೇಕು. ಯಾಕೆಂದರೆ ನಾನು ಈಗಾಗಲೇ ಹೇಳಿದಂತೆ ದುಃಖ ಹಂಚಿಕೊಳ್ಳುವುದರಿಂದ ಕಡಿಮೆಯಾಗುತ್ತದೆ. ಇದು ದೇಶಕ್ಕೆ ಅಂಟಿದ ಪೀಡೆ. ನಾನೇನೂ ಇಲ್ಲಿ ಉಪದೇಶ ನೀಡುತ್ತಿಲ್ಲ, ಉಪದೇಶ ನೀಡುವ ಹಕ್ಕು ನನಗಿಲ್ಲ. ಕೇವಲ ನನ್ನ ದುಃಖವನ್ನು ಹಂಚಿಕೊಳ್ಳುತ್ತಿದ್ದೇನೆ, ಅಥವಾ ಇಂಥ ದುಃಖದಲ್ಲಿ ಮುಳುಗಿರುವ ಕುಟುಂಬದ ನೋವಿನಲ್ಲಿ ನಾನು ಭಾಗಿಯಾಗುತ್ತಿದ್ದೇನೆ. ಒಟ್ಟಾರೆ ಒಂದು ಹೊಣೆಗಾರಿಕೆಯ ವಾತಾವರಣವನ್ನು ಸೃಷ್ಟಿಸುವ ಪ್ರಯತ್ನ ಮಾಡುತ್ತಿದ್ದೇನೆ. ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳಿರಬಹುದು, ಆದರೆ ಎಲ್ಲಿಂದಲಾದರೂ ಇದು ಆರಂಭವಾಗಬೇಕಲ್ಲವೇ? ಸಂತೋಷವನ್ನು ಹಂಚಿಕೊಳ್ಳಬೇಕೆಂದು ನಾನು ಹೇಳಿದೆ. ಕಳೆದ ವಾರ ಅಂಧ ಕ್ರಿಕೆಟ್ ಆಟಗಾರರನ್ನು ಭೇಟಿಯಾಗುವ ಅವಕಾಶ ನನಗೆ ಸಿಕ್ಕಿತ್ತು. ಅವರು ವಿಶ್ವಕಪ್ ಕ್ರಿಕೆಟ್ ಗೆದ್ದು ಬಂದಿದ್ದರು. ನಾನು ಅವರಲ್ಲಿ ಉತ್ಸಾಹ, ಉಮೇದು, ಆತ್ಮವಿಶ್ವಾಸವನ್ನು ಕಂಡೆ. ಪರಮಾತ್ಮನು ನಮಗೆ ಕಣ್ಣು, ಕೈ, ಕಾಲು ಎಲ್ಲವನ್ನೂ ನೀಡಿದ್ದಾನೆ. ಆದರೆ ಆ ಅಂಧ ಕ್ರಿಕೆಟ್ ಆಟಗಾರರಲ್ಲಿದ್ದ ಹುಮ್ಮಸ್ಸು, ಛಲ ನಮ್ಮಲ್ಲಿಲ್ಲ. ಅವರಲ್ಲಿದ್ದ ಉತ್ಸಾಹ ಎಂಥದ್ದು, ಉಮೇದು ಎಂಥದ್ದು! ಅವರನ್ನು ನೋಡಿ ನನ್ನಲ್ಲೂ ಚೈತನ್ಯ ಉಕ್ಕಿತು. ನಿಜಕ್ಕೂ ಇಂಥ ಸಂಗತಿಗಳು ಜೀವನಕ್ಕೆ ತುಂಬ ಸಂತೋಷವನ್ನು ನೀಡುತ್ತವೆ. ಕೆಲವು ದಿನಗಳಿಂದ ಒಂದು ವಿಷಯ ಚರ್ಚೆಯಲ್ಲಿದೆ. ಜಮ್ಮು ಕಾಶ್ಮೀರದ ಕ್ರಿಕೆಟ್ ತಂಡ ಮುಂಬೈಗೆ ಹೋಗಿ ಮುಂಬೈ ತಂಡವನ್ನು ಸೋಲಿಸಿತು. ನಾನಿದನ್ನು ಸೋಲು ಗೆಲುವುಗಳ ರೂಪದಲ್ಲಿ ನೋಡುವುದಿಲ್ಲ. ಬದಲಾಗಿ ಈ ಘಟನೆಯನ್ನು ನಾನು ಇನ್ನೊಂದು ರೂಪದಲ್ಲಿ ಕಾಣಬಯಸುತ್ತೇನೆ. ಹಿಂದಿನ ಕೆಲವು ದಿನಗಳಿಂದ ಕಾಶ್ಮೀರದಲ್ಲಿ ಪ್ರವಾಹದ ಕಾರಣದಿಂದ ಮೈದಾನಗಳೆಲ್ಲ ನೀರಿನಿಂದ ತುಂಬಿದ್ದವು. ಕಾಶ್ಮೀರವು ಸಂಕಟವನ್ನು ಅನುಭವಿಸುತ್ತಿತ್ತು. ಅಂಥ ಸಂಕಷ್ಟಗಳ ನಡುವೆಯೂ ಆ ತಂಡವು ಕ್ರೀಡಾಸ್ಫೂರ್ತಿಯ ಜೊತೆಗೆ ಗುರಿ ಮುಟ್ಟುವ ಉತ್ಸಾಹದೊಂದಿಗೆ ವಿಜಯ ಸಾಧಿಸಿದ್ದು ಅಭೂತಪೂರ್ವವಾದದ್ದು. ಸಂಕಷ್ಟಗಳ ನಡುವೆಯೂ ಗುರಿ ಸಾಧಿಸುವುದು ಹೇಗೆ ಎಂಬುದನ್ನು ಕಾಶ್ಮೀರದ ಆ ಯುವಕರು ಸಾಧಿಸಿ ತೋರಿಸಿದ್ದಾರೆ. ನನಗೆ ಅವರ ಬಗ್ಗೆ ಗೌರವ ಭಾವನೆ ಇದೆ. ನಾನು ಆ ಕ್ರೀಡಾಪಟುಗಳನ್ನು ಅಭಿನಂದಿಸುತ್ತೇನೆ. ಎರಡು ದಿನಗಳ ಹಿಂದೆ ವಿಶ್ವಸಂಸ್ಥೆಯು ಜೂನ್ 21 ವಿಶ್ವ ಯೋಗ ದಿವಸ ಎಂದು ಆಚರಿಸುವ ನಿರ್ಣಯವನ್ನು ಅಂಗೀಕರಿಸಿದೆ. ಭಾರತಕ್ಕೆ ಇದು ಬಹುದೊಡ್ಡ ಗೌರವದ, ಆನಂದದ ಸಂದರ್ಭ. ನಮ್ಮ ಪೂರ್ವಜರು ಶತಮಾನಗಳಿಂದ ಈ ಮಹಾಪರಂಪರೆಯನ್ನು ಕಾಪಾಡಿಕೊಳ್ಳುತ್ತಾ ವಿಕಾಸಗೊಳಿಸುತ್ತಾ ಬಂದಿದ್ದಾರೆ. ಇದಕ್ಕೆ ಇಂದು ವಿಶ್ವವೇ ಜೊತೆಯಾಗಿದೆ. ಯೋಗ ವ್ಯಕ್ತಿಗತ ಜೀವನದಲ್ಲಿ ಲಾಭ ತರುತ್ತದೆ ಎಂಬುದು ಗೊತ್ತಿರುವ ವಿಷಯ. ಆದರೆ ಈಗ ಅದು ವಿಶ್ವವನ್ನೇ ಬೆಸೆಯುವ ಕಾರಣವಾಗಿದೆ. ಇಡೀ ವಿಶ್ವ ಈಗ ಯೋಗದೊಂದಿಗೆ ಬೆಸೆದುಕೊಂಡಿದೆ. ಈ ನಿರ್ಣಯ ಸರ್ವಸಮ್ಮತಿಯಿಂದ ಸ್ವೀಕೃತವಾಗಿದೆ. ಇದಕ್ಕೆ ವಿಶ್ವಸಂಸ್ಥೆಯ 177 ದೇಶಗಳ ಸಹಪ್ರಾಯೋಜಕತ್ವ ಲಭಿಸಿದೆ. ಹಿಂದೆ ನೆಲ್ಸನ್ ಮಂಡೇಲಾ ಅವರ ಜನ್ಮ ದಿನಾಚರಣೆಗೆ 165 ದೇಶಗಳ ಸಹಪ್ರಾಯೋಜಕತ್ವ ಸಿಕ್ಕಿತ್ತು. ಅದಕ್ಕೂ ಮೊದಲು ಅಂತಾರಾಷ್ಟ್ರೀಯ ಶೌಚಾಲಯ ದಿನಾಚರಣೆಗೆ 122 ದೇಶಗಳ ಸಹಪ್ರಾಯೋಜಕತ್ವ ಸಿಕ್ಕಿತ್ತು. ಇದಕ್ಕಿಂತಲೂ ಮುಂಚೆ ಅಕ್ಟೋಬರ್ 2 ಅಹಿಂಸಾ ದಿನ ಆಚರಿಸಲು 140 ದೇಶಗಳು ಸಹಪ್ರಾಯೋಜಕರಾಗುವುದಕ್ಕೆ ಮುಂದೆ ಬಂದಿದ್ದವು. ಇಂಥ ಪ್ರಸ್ತಾವನೆಗಳ ನಡುವೆ 177 ದೇಶಗಳು ಸಹಪ್ರಾಯೋಜಕರಾಗುವುದಕ್ಕೆ ಮುಂದೆ ಬಂದಿರುವುದು ವಿಶ್ವದಾಖಲೆಯೇ ಸರಿ. ಭಾರತದ ಯೋಗದ ಪರಂಪರೆಯ ಮಹತ್ವವನ್ನು ಗೌರವಿಸಿ ವಿಶ್ವ ಯೋಗ ದಿವಸದ ಆಚರಣೆಯ ನಿರ್ಣಯವನ್ನು ಕೈಗೊಂಡ ವಿಶ್ವದ ಎಲ್ಲ ದೇಶಗಳಿಗೂ ನಾನು ಆಭಾರಿ. ಯೋಗದ ಮಹತ್ವವನ್ನು ಜನರಿಗೆ ತಲುಪಿಸುವುದು ನಮ್ಮ ಜವಾಬ್ದಾರಿ ಎಂಬುದು ನನ್ನ ಭಾವನೆ. ಕಳೆದ ವಾರ ನನಗೆ ಮುಖ್ಯಮಂತ್ರಿಗಳೊಂದಿಗೆ ಸಭೆ ನಡೆಸುವ ಅವಕಾಶ ಒದಗಿ ಬಂದಿತ್ತು. ಮುಖ್ಯಮಂತ್ರಿಗಳೊಂದಿಗಿನ ಸಭೆಗಳು ಕಳೆದ 50-60 ವರ್ಷಗಳಿಂದ ನಡೆಯುತ್ತಲೇ ಇವೆ. ಆದರೆ ಈ ಸಲ ಇದು ಪ್ರಧಾನಿಗಳ ನಿವಾಸದಲ್ಲಿ ನಡೆಯಿತು. ಕೈಯಲ್ಲಿ ಯಾವುದೇ ಕಾಗದವಿಲ್ಲದ, ಲೇಖನಿ ಇಲ್ಲದ, ಜೊತೆಗೆ ಸಹಾಯಕ ಅಧಿಕಾರಿಗಳಿಲ್ಲದ, ಫೈಲ್ಗಳಿಲ್ಲದ, ಹಾಗೂ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ಸ್ನೇಹಿತರ ರೀತಿಯಲ್ಲಿ ಸಮಾನವಾಗಿ ಕೂತು 2-2.5 ಗಂಟೆ ಸಮಾಜದ ವಿವಿಧ ವಿಷಯಗಳ ಬಗ್ಗೆ ಮನಃಪೂರ್ವಕವಾಗಿ ಗಂಭೀರವಾಗಿ ಚರ್ಚಿಸುವ ಒಂದು ರೀಟ್ರೀಟ್ ಕಾರ್ಯಕ್ರಮವನ್ನು ನಾವು ಆರಂಭಿಸಿದೆವು. ಅಲ್ಲಿ ಎಲ್ಲರೂ ಮನಬಿಚ್ಚಿ ಮಾತನಾಡಿದೆವು. ಎಲ್ಲೂ ರಾಜಕೀಯದ ಛಾಯೆ ಅಲ್ಲಿ ಕಾಣಲಿಲ್ಲ. ನನಗೆ ಇದೊಂದು ಆನಂದದಾಯಕವಾದ ಅನುಭೂತಿ. ಕಳೆದ ವಾರ ನಾನು ಈಶಾನ್ಯ ರಾಜ್ಯಗಳಿಗೆ ಹೋಗಬೇಕಾಗಿ ಬಂತು. 3 ದಿನಗಳ ಕಾಲ ನಾನು ಅಲ್ಲಿದ್ದೆ. ದೇಶದ ಯುವಕರಿಗೆ ತಾಜ್ಮಹಲ್ ನೋಡಬೇಕೆನ್ನಿಸಬಹುದು, ಸಿಂಗಾಪುರ್ ನೋಡಬೇಕೆನ್ನಿಸಬಹುದು, ದುಬೈಗೆ ಹೋಗಬೇಕೆನ್ನಿಸಬಹುದು. ಆದರೆ ಪ್ರಕೃತಿಯನ್ನು ನೋಡಬೇಕೆನಿಸಿದರೆ ಹಾಗೂ ಈಶ್ವರ ಕೊಟ್ಟ ಪ್ರಾಕೃತಿಕ ದೃಶ್ಯಗಳನ್ನು ನೋಡಬೇಕೆನಿಸಿದರೆ ಈಶಾನ್ಯ ರಾಜ್ಯಗಳಿಗೆ ಹೋಗಿ ಎಂದು ನಾನು ಹೇಳಬಯಸುತ್ತೇನೆ. ಈ ರಾಜ್ಯಗಳಿಗೆ ನಾನು ಮೊದಲು ಹೋಗಿದ್ದೆ, ಆದರೆ ಪ್ರಧಾನಿಯಾಗಿ ನಾನು ಅಲ್ಲಿಗೆ ಹೋದಾಗ ಅಲ್ಲಿನ ನಿಜವಾದ ಶಕ್ತಿಯನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡಿದೆ. ಈಶಾನ್ಯ ರಾಜ್ಯಗಳು ಅಪಾರ ಶಕ್ತಿಯನ್ನು ತುಂಬಿಕೊಂಡಿವೆ. ಅಲ್ಲಿನ ಜನರು ಸಹೃದಯರು. ಅಲ್ಲಿ ಅದ್ಭುತವಾದ ವಾತಾವರಣವಿದೆ. ಅಲ್ಲಿಂದ ಬರುವಾಗ ನಾನು ಆನಂದವನ್ನು ತುಂಬಿಕೊಂಡು ಬಂದೆ. ಕೆಲವೊಮ್ಮೆ ಜನ, ಮೋದಿಜಿ ನಿಮಗೆ ಆಯಾಸವಾಗುವುದಿಲ್ಲವೇ ಎಂದು ಕೇಳುತ್ತಾರೆ. ನಾನು ಹೇಳುತ್ತೇನೆ, ಈಶಾನ್ಯ ರಾಜ್ಯಗಳಿಗೆ ಹೋಗಿ ನನ್ನಲ್ಲಿರುವ ಅಷ್ಟಿಷ್ಟು ದಣಿವು ಮಾಯವಾಗಿ ಹೋಯಿತು ಎಂದು. ಅಷ್ಟು ಆನಂದ ನನಗಾಯಿತು. ಅಲ್ಲಿನ ಜನರು ತೋರಿದ ಪ್ರೀತಿಗೆ ಸಾಟಿ ಇಲ್ಲ. ಆದರೆ ಅವರು ತಮ್ಮವನೆಂದು ನನಗೆ ತೋರಿದ ಭಾವನೆ ನಿಜಕ್ಕೂ ನನ್ನ ಮನಸ್ಸು ದೇಹವನ್ನು ತಟ್ಟಿತು. ಮೋದಿಗಷ್ಟೇ ಇದನ್ನು ಆನಂದಿಸುವ ಅಧಿಕಾರವಿಲ್ಲ, ಭಾರತದ ಪ್ರತಿಯೊಬ್ಬರಿಗೂ ಈ ಅಧಿಕಾರವಿದೆ. ಖಂಡಿತ ನೀವು ಈಶಾನ್ಯ ರಾಜ್ಯಗಳಿಗೆ ಹೋಗಿ ಬನ್ನಿ. ಮುಂದಿನ ನನ್ನ ಮನದಾಳದ ಮಾತುಗಳ ಕಾರ್ಯಕ್ರಮದ ಹೊತ್ತಿಗೆ 2015 ಬಂದಿರುತ್ತದೆ. ಇಂದಿನದು ಈ ವರ್ಷದ ಕಡೆಯ ಮನದಾಳದ ಮಾತು. ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು, ಹಾಗೆಯೇ 2015 ಹೊಸ ವರ್ಷದ ಶುಭಾಶಯಗಳನ್ನು ಮುಂಚಿತವಾಗಿಯೇ ಹೇಳಿಬಿಡುತ್ತೇನೆ. ನನ್ನ ಖುಷಿಗೆ ಇನ್ನೂ ಒಂದು ಕಾರಣವಿದೆ. ಅದೇನೆಂದರೆ, ರೇಡಿಯೋದ ಎಲ್ಲ ಪ್ರಾದೇಶಿಕ ಕೇಂದ್ರಗಳಿಂದ ನನ್ನ ಈ ಬೆಳಗಿನ ಮನದಾಳದ ಮಾತುಗಳು ರಾತ್ರಿ 8 ಪ್ರಾದೇಶಿಕ ಭಾಷೆಯಲ್ಲಿ ಪ್ರಸಾರವಾಗುತ್ತದೆ ಎಂದು ಕೇಳಿದ್ದೇನೆ. ಇದು ನನಗೆ ಖುಷಿಯ ಸಂಗತಿ. ಕೆಲವು ಪ್ರಾದೇಶಿಕ ಕೇಂದ್ರಗಳಲ್ಲಂತೂ ನನ್ನದೇ ರೀತಿಯಲ್ಲಿ ಧ್ವನಿ ಹೊರಡಿಸುತ್ತಾರೆಂದು ನಾನು ಕೇಳಿದ್ದೇನೆ. ಇದರಿಂದ ಬೆರಗಾಗಿದ್ದೇನೆ. ಇಂಥದೊಂದು ಅಪೂರ್ವ ಕಾರ್ಯ ಮಾಡುತ್ತಿರುವ ಆಕಾಶವಾಣಿಯ ಕೇಂದ್ರದೊಂದಿಗೆ ಜೊತೆಯಾಗಿರುವ ಎಲ್ಲ ಕಲಾವಿದರನ್ನು ನಾನು ಅಭಿನಂದಿಸುತ್ತೇನೆ. ಜನರೆಲ್ಲರನ್ನು ತಲುಪುವುದಕ್ಕೆ ಇದೊಂದು ಅಪೂರ್ವ ಮಾರ್ಗವೆಂದು ನಾನು ಭಾವಿಸಿದ್ದೇನೆ. ದೊಡ್ಡ ಪ್ರಮಾಣದಲ್ಲಿ ನನಗೆ ಈಗ ಪತ್ರಗಳು ಬರುತ್ತಿವೆ. ಅದಕ್ಕಾಗಿ ಆಕಾಶವಾಣಿಯು ಪ್ರತ್ಯೇಕ ಪೋಸ್ಟ್ ಬಾಕ್ಸ್ ನಂಬರು ಹೊಂದಿದೆ. ನನ್ನ ಮನದಾಳದ ಮಾತುಗಳ ಬಗೆಗೆ ನಿಮಗೆ ಏನಾದರೂ ಬರೆಯಬೇಕೆನಿಸಿದರೆ ಮನ್ ಕಿ ಬಾತ್, ಪೋಸ್ಟ್ ಬಾಕ್ಸ್ ನಂಬರ್ 111, ಆಕಾಶವಾಣಿ, ನವದೆಹಲಿ, ಇಲ್ಲಿಗೆ ಬರೆಯಬಹುದು. ನಿಮ್ಮ ಪತ್ರಗಳಿಗಾಗಿ ನಾನು ಕಾಯುತ್ತೇನೆ. ನಿಮ್ಮ ಪತ್ರಗಳು ನನಗೆ ಪ್ರೇರಣೆಯಾಗುತ್ತವೆ. ನಿಮ್ಮ ಲೇಖನಿಯಿಂದ ಹೊರಬಂದ ಮಾತುಗಳು ದೇಶದ ಪ್ರಗತಿಗೆ ಉಪಯುಕ್ತವಾಗಬಹುದು. ನಾನು ನಿಮಗೆ ಆಭಾರಿಯಾಗಿರುತ್ತೇನೆ. ಮತ್ತೆ 2015 ಜನವರಿಯಲ್ಲಿ ಒಂದಲ್ಲ ಒಂದು ಭಾನುವಾರ ಬೆಳಗ್ಗೆ 11 ಭೇಟಿಯಾಗೋಣ, ಮಾತಾಡೋಣ. ಧನ್ಯವಾದಗಳು.